ಇದು ಅಡ್ವೆಂಟಿಸ್ಟ್ ವರ್ಲ್ಡ್ ರೇಡಿಯೋ. ಪ್ರೀತಿಯ ಬಾನುಲಿ ಕೇಳುಗರೆ, ಈ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಸ್ವಾಗತಿಸುತ್ತೇನೆ. ಈ ದಿನದ ನಮ್ಮ ಕಾರ್ಯಕ್ರಮದಲ್ಲಿ ದೇವರ ಸಂದೇಶ ಮತ್ತು ಸುಮಧುರವಾದ ಹಾಡುಗಳನ್ನು ನೀವು ಕೇಳಬಹುದು. ಈ ದಿನದ ದೇವರ ಸಂದೇಶವನ್ನು ಸಹೋದರ ಶಿವಕುಮಾರ್ ಅವರು ನೀಡಲಿದ್ದಾರೆ. ದೇವರ ಸಂದೇಶವನ್ನು ಕೇಳುವುದಕ್ಕಿಂತ ಮೊದಲು ಒಂದು ಸುಮಧುರವಾದ ಹಾಡನ್ನು ಕೇಳೋಣ.
ಬಯವೇನಿಲ್ಲ ಸಂತೋಷವೇ, ಯೇಸು ನನ್ನ ಭೂಮಿಗೆ ಸ್ತೋತ್ರ ನಿತ್ಯ ಗಾನ ಸ್ವಾಮಿಗೆ ಸ್ತೋತ್ರ ನಿತ್ಯ ಗಾನ
ನೀವು ಕೇಳುತ್ತಿರುವುದು ಅಡ್ವೆಂಟಿಸ್ಟ್ ವರ್ಲ್ಡ್ ರೇಡಿಯೋ ಅಂಚೆಯ ಮೂಲಕ ನಮ್ಮನ್ನು ಸಂಪರ್ಕಿಸಬೇಕಾದ ವಿಳಾಸ ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್ ಪೋಸ್ಟ್ ಬಾಕ್ಸ್ ನಂಬರ್ 1446 ಮಾರ್ಕೆಟ್ ಯಾರ್ಡ್ ಪುಣೆ 411037 ಮಹಾರಾಷ್ಟ್ರ ಇಂಡಿಯಾ. ನಿಮ್ಮಲ್ಲಿ ಯಾವುದಾದರೂ ಪ್ರಾರ್ಥನಾ ಮನವಿಗಳು ಸಂದೇಹಗಳು ಮತ್ತು ಹೆಚ್ಚಾಗಿ ಸತ್ಯವೇದದ ಪಾಠಗಳನ್ನು ಕಲಿಯಬೇಕೆಂದು ಬಯಸಿದಲ್ಲಿ 9901663711 ಈ ನಂಬರಿಗೆ ನೀವು ಕರೆ ಮಾಡಬಹುದು ಅಥವಾ ವಾಟ್ಸಪ್ ಮೂಲಕ ನಮ್ಮನ್ನು ಸಂಪರ್ಕಿಸಬಹುದು. ಈ ದಿನದ ದೇವರ ಸಂದೇಶವನ್ನು ಸಹೋದರ ಶಿವಕುಮಾರ್ ಅವರು ನೀಡಲಿದ್ದಾರೆ.
ಕೊನೆ ಕಾಲದ ದೇವರ ಸಭೆ ಭಾಗ 4. ಕರ್ತನಲ್ಲಿ ಪ್ರೀತಿಯ ಕೇಳುಗರೆ, ಕೊನೆ ಕಾಲದ ದೇವರ ಸಭೆಯ ಬಗ್ಗೆ ನಾವು ಕಲಿತುಕೊಂಡು ಬರುವವರಾಗಿದ್ದೇವೆ. ಅದರಲ್ಲಿ ದೇವರ ಮಕ್ಕಳು ಆತನ ಆಜ್ಞೆಗಳನ್ನು ಕೈಗೊಳ್ತಾರೆ ಮತ್ತು ಯೇಸುವಿನ ವಿಷಯವಾದಂತಹ ಸಾಕ್ಷಿಯನ್ನು ಹೊಂದಿದ್ದಾರೆ ಅನ್ನುವಂತಹ ವಿಚಾರವನ್ನು ನಾವು ಪ್ರಕಟಣೆ ಪುಸ್ತಕ 12:17 ಕೊನೆ ಕಾಲದ ಸಭೆಯ ಒಂದು ಗುಣವನ್ನು ತಿಳಿಸುವುದರ ವಿಚಾರವಾಗಿ ನಾವು ಕಲಿತೆವು. ಅಷ್ಟು ಮಾತ್ರವಲ್ಲದೆ ಈ ಒಂದು ಸಭೆ ಸತ್ಯವೇದದ ಸಿದ್ಧಾಂತಗಳನ್ನು ಎತ್ತು ಹಿಡಿತಕ್ಕಂಥದ್ದಾಗಿದೆ. ಈ ಸಭೆ ಒಂದು ದೈವ ನಿರ್ಮಿತವಾದಂಥ ಕಾರ್ಯವನ್ನು ಕೊನೆ ಕಾಲದಲ್ಲಿ ಮಾಡ್ತಕ್ಕಂಥದ್ದಾಗಿದೆ. ಅದು ಪ್ರಕಟಣೆ ಪುಸ್ತಕ 14 ತಿಳಿಸಲ್ಪಟ್ಟಿರತಕ್ಕಂತಹ 3 ದೂತರ ಸಂದೇಶವನ್ನು ಲೋಕಕ್ಕೆ ಸಾರುವಂತಹ ಒಂದು ಸಭೆ ಈ ಕೊನೆ ಕಾಲದ ಸಭೆಯಾಗಿದೆ, ದೇವರ ಸಭೆಯಾಗಿದೆ ಎಂಬುದಾಗಿ ನಾವು ನೋಡಿದೆವು. ಮತ್ತು ಈ ಒಂದು ಸಭೆ ಸೆವೆಂತ್ರೆ ಅಡ್ವೆಂಟಿಸ್ಟ್ ಸಭೆಯಾಗಿ ಹೇಗೆ ಮುಂಚಿನಿಗೆ ಬಂತು, ಈ ಸಭೆಯಲ್ಲಿ ಯಾವ ರೀತಿಯಲ್ಲಿ ದೇವರು ಪ್ರವಾದಿ ಮುಖಾಂತರವಾಗಿ ಒಂದು ವ್ಯವಸ್ಥೆಯನ್ನು ಕ್ರಮಬದ್ಧೆಯನ್ನು ಉಂಟು ಮಾಡಿ ಸಭೆಗೆ ಒಂದು ವಿಶೇಷವಾದಂತಹ ಸುವಾರ್ತೆ ಸಾರುವ ಅಧಿಕಾರವನ್ನು ಕೊಡಲಾಗಿದೆ ಎನ್ನುವಂತಹ ವಿಚಾರಗಳನ್ನು ನಾವು ಕಳೆದ ಸಂಚಿಕೆಯಲ್ಲಿ ನೋಡಿದೆವು. ಇವತ್ತಿನ ಸಂಚಿಕೆಯಲ್ಲಿ ಈ ಒಂದು ಸಭೆ ಕ್ರಮವಾಗಿಯೂ ವ್ಯವಸ್ಥೆಯಾಗಿಯೂ ಪ್ರವಾದಿಯಿಂದ ನಡೆಸಲ್ಪಟ್ಟಂತಹ ಒಂದು ಸಭೆ ಆಗಿದ್ದರೂ ಸಹ ಅನೇಕ ಸಂದರ್ಭಗಳಲ್ಲಿ ಸಭೆಯಲ್ಲಿ ಬಲಹೀನತೆ ಅನ್ನು ನಾವು ಕಾಣುವಂಥವರಾಗಿದ್ದೇವೆ. ಆ ಬಲಹೀನತೆಗೆ ಆತ್ಮಿಕ ಸುಧಾರಣೆ ಪುನರುಜ್ಜೀವನ ಕೂಟಗಳ ಅವಶ್ಯಕತೆ ಇದೆ ಸಭೆಯ ಬಲಪಡಿಸುವುದಕ್ಕೋಸ್ಕರ ಅನ್ನುವಂತಹ ವಿಚಾರವನ್ನು ಈ ದಿನದಲ್ಲಿ ನಾವು ನೋಡಲು ಹೋಗ್ತಕ್ಕಂಥವರಾಗಿದ್ದೇವೆ. ಈ ವಿಚಾರವನ್ನು ನೋಡುವುದಕ್ಕಿಂತ ಮೊದಲು ನಾವು ತಲೆಗಳನ್ನು ಬಾಗಿ ಪರಿಶುದ್ಧಾತ್ಮನ ಮಾರ್ಗದರ್ಶನಕ್ಕಾಗಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಲೋಕದ ದೇವರೇ, ಸರ್ವಸೃಷ್ಟಿಕರ್ತನೇ, ಸ್ವಾಮಿ, ಈ ಒಂದು ಸಮಯದಲ್ಲಿ ನಿನ್ನ ಸತ್ಯ ಸಭೆ ಕೊನೆ ಕಾಲದ ದೇವರ ಸಭೆ ಯಾವುದು ಎನ್ನುವಂತಹ ವಿಚಾರದ ಬಗ್ಗೆ ನಾವು ಅನೇಕ ಸಂಗತಿಗಳನ್ನು ಕಲಿತುಕೊಂಡು ಬಂದಿದ್ದೇವೆ ಸ್ವಾಮಿ. ಆದರೂ ಸಭೆ ಬಲಹೀನತೆಯಲ್ಲಿ ಸಿಕ್ಕಿಹಾಕಿಕೊಳ್ತಕ್ಕಂಥದ್ದಾಗಿದೆ. ಅಂತಹ ಸಂದರ್ಭದಲ್ಲಿ ಪುನರುಜ್ಜೀವನ, ಒಂದು ಧಾರ್ಮಿಕ ಸುಧಾರಣೆ ಅವಶ್ಯಕ ಎಂಬುದನ್ನು ಈ ದಿನದಲ್ಲಿ ನಾವು ಕಲಿಯಲು ಹೋಗುವಾಗ ಸ್ವಾಮಿ, ಕೇಳುಗರ ಹೃದಯದಲ್ಲಿ ನೀನು ಮಾತನಾಡು ಸ್ವಾಮಿ. ದೇವರ ಸಭೆ ಕೊನೆ ಕಾಲದಲ್ಲಿ ಒಂದೇ ಸಭೆ ಇರುವಂಥದ್ದಾಗಿದೆ, ಅದು ದೇವರಿಂದ ಸೃಷ್ಟಿಸಲ್ಪಟ್ಟಂಥ ಸಭೆ. ಆ ಸಭೆಗೆ ಕಾಲಕಾಲಕ್ಕೆ ಧಾರ್ಮಿಕ ಸುಧಾರಣೆಯ ಅವಶ್ಯಕತೆ ಇದೆ ಅನ್ನುವಂಥದ್ದನ್ನು ಅವರು ಹರಿತುಕೊಂಡು ಈ ಸಭೆಯಲ್ಲಿ ಆಧಾರ ಸ್ತಂಭವಾಗಿ ನಿಲ್ಲುವಾಗಿ ಸಹಾಯ ಮಾಡು ಎಂಬುದಾಗಿ ಯೇಸು ಸ್ವಾಮಿ ಹೆಸರಿನಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆಯೇ, ಆಮೇನ್. ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ, ಆತ್ಮಿಕ ಬಲಹೀನತೆ ಮತ್ತು ಅಜ್ಞಾನದ ಕಾಲದಲ್ಲಿ ಸಭೆ ಸಿಕ್ಕಿಹಾಕಿಕೊಳ್ತಕ್ಕಂಥದ್ದಾಗಿದೆ. ಯಾಕೆಂದರೆ ಸಭೆ ಹುಟ್ಟು ಹಾಕಿದಂತಹ ಸಂದರ್ಭದಲ್ಲಿ ಅದು ಆತ್ಮಿಕವಾಗಿ ಬೆಂಕಿ ಹಾಗೆ ಪ್ರಜ್ವಲಿಸ್ತಕ್ಕಂಥದ್ದಾಗಿದೆ. ಎಲ್ಲಿ ನೋಡಿದರೂ ಪ್ರಾರ್ಥನೆ, ಹಾಡುಗಳು, ದೇವರ ಸಂದೇಶ, ದೈವಿಕವಾದಂಥ ಧ್ಯಾನ, ಇವುಗಳಲ್ಲಿ ಮಗ್ಧರಾಗಿ ಸಭೆ ಮುನ್ನುಗ್ಗಿ ಬೆಳೆಯುವಂಥದ್ದಾಗಿದೆ. ಹೇಗೆ ಆದಿ ಸಭೆಯಲ್ಲಿ ಅಪೋಸ್ತಲರು ಪರಿಶುದ್ಧಾತ್ಮ ಭರಿತರಾಗಿ ಸುವಾರ್ತೆ ಸಾರಿದರೋ ಮತ್ತು ಕಾಡ್ಗಿಚ್ಚಿನಂತೆ ಸುವಾರ್ತೆ ಎಲ್ಲ ಕಡೆಗೂ ಹಬ್ಬಿತು. ಅನಂತರ ನಾವು ನೋಡ್ತಕ್ಕಂಥರಾಗಿದ್ದೇವೆ, ಆ ಸಭೆಗೆ ತಪ್ಪಾದ ಬೋಧನೆಗಳು ಬಂದು ನಂಬಿಕೆಯಲ್ಲಿ ಅವರನ್ನ ಬಲಹೀನತೆ ಮಾಡಿತು. ಅನಂತರ ಪೌಲನು ಬರುತ್ತಕ್ಕಂಥನಾಗಿದ್ದಾನೆ. ಅನಂತರ ಅನೇಕ ಧಾರ್ಮಿಕ ಸುಧಾರಕರು ಬಂದು ಹೇಗೆ ಪುನರುಜ್ಜೀವನವನ್ನು ಸಭೆಗಳಲ್ಲಿ ಉಂಟು ಮಾಡಿ ಸಭೆಗೆ ಚೇತನವನ್ನು, ಸಭೆಗೆ ಒಂದು ಸುಧಾರಣೆಯನ್ನು ತೆಗೆದುಕೊಂಡು ಬಂದರೋ, ಅದೇ ರೀತಿಯಾಗಿ ಕೊನೆ ಕಾಲದಲ್ಲಿ ದೇವರಿಂದ ಸ್ಥಾಪಿಸಲ್ಪಟ್ಟಿರತಕ್ಕಂತಹ ಈ ಸಭೆಗೂ ಸಹ ಧಾರ್ಮಿಕವಾದಂತಹ ಸುಧಾರಣೆಯ ಚಳುವಳಿ ಅವಶ್ಯಕತೆಯಾಗಿದೆ. ಒಂದು ಧಾರ್ಮಿಕ ಸುಧಾರಣಾ ಚಳುವಳಿಯು ಸಭೆಗಳಲ್ಲಿ ನಡೆಯಬೇಕಾಗಿದೆ. ಹೇಗೆ ಎಂಬುದಾಗಿ ನಾವು ನೋಡಬೇಕಾದರೆ, ಹಳೆಯ ಒಡಂಬಡಿಕೆಯಲ್ಲಿ ಇಸ್ರಾಯೇಲ್ ಜನಗಳನ್ನು ದೇವರು ಒಂದು ಸಭೆಯಾಗಿ ಆಯ್ದುಕೊಂಡನು. ಆದರೆ ನಾವು ನೋಡುವಂತವರಾಗಿದ್ದೇವೆ, ಆ ಒಂದು ಸಭೆ ಇಸ್ರಾಯೇಲ್ ಜನಾಂಗ ಅನೇಕ ರೀತಿಯಲ್ಲಿ ತಪ್ಪಾದಂಥ ಕಾರ್ಯಗಳಿಗೂ, ಸತ್ಯವೇದಕ್ಕೆ ವಿರುದ್ಧವಾಗಿ ದೇವರ ಮಾತುಗಳಿಗೆ ಅವಿಧೇಯರಾಗಿ ನಡೆಯುವಂತಹ ಸಂದರ್ಭದಲ್ಲಿ ಅವರನ್ನು ಎಚ್ಚರಿಸಲು ಪ್ರವಾದಿಯಾದಂಥ ಎಲಿಯನನ್ನು ಕಳಿಸುವುದರ ಮೂಲಕವಾಗಿ ಆ ಕಾರ್ಮೇಲ್ ಬೆಟ್ಟದ ಮೇಲೆ ಹೇಗೆ ಒಂದು ಧಾರ್ಮಿಕ ಚಳುವಳಿ ಪುನರುಜ್ಜೀವನವನ್ನು ತೆಗೆದುಕೊಂಡು ಬಂದು ಮತ್ತೆ ಆತನು ಇಸ್ರಾಯೇಲ್ ಜನಗಳನ್ನು ದೇವರ ಕಡೆಗೆ ತಿರುಗಿಸಿದನು, ಅದೇ ರೀತಿಯಾಗಿ ಕೊನೆಯ ಕಾಲದಲ್ಲಿ ಈ ಸತ್ಯ ಸಭೆಯಲ್ಲೂ ಸಹ ಎಲಿಯನ ರೀತಿಯಲ್ಲಿ ಜನಗಳು ಹೇಳ್ತಕ್ಕಂಥವರಾಗಿದ್ದಾರೆ. ಅವರು ಧಾರ್ಮಿಕ ಸುಧಾರಣೆಯನ್ನು ಈ ಒಂದು ಸಭೆಯಲ್ಲಿ ತೆಗೆದುಕೊಂಡು ಬರುವುದರ ಮೂಲಕವಾಗಿ ಮತ್ತೆ ಜನಗಳನ್ನು ಕೊನೆಯ ಕಾಲದಲ್ಲಿ ದೇವರ ಕಡೆಗೆ ತಿರುಗಿಸುವಂಥವರಾಗಿದ್ದಾರೆ. ಅಮೂಲ್ಯವಾದ ಅವಕಾಶಗಳು ಹಾಗೂ ಪ್ರವಾದನ ಆತ್ಮಕವಾದಂತಹ ಮಹಾ ಬೆಳಕು ಹೊಂದಿ ಆಶೀರ್ವದಿಸಲ್ಪಟ್ಟಂತಹ ಈ ಸೆವೆಂತ್ ಡೇ ಅಡ್ವೆಂಟಿಸ್ಟ್ ಸಭೆಯ ಜನರಲ್ಲಿ ಆತ್ಮಿಕವಾದಂತಹ ಬಲಹೀನತೆ ಮತ್ತು ಅಜ್ಞಾನ ಆವರಿಸಿಕೊಂಡಿರುವುದರಿಂದ ಅವರಲ್ಲಿ ಧಾರ್ಮಿಕ ಸುಧಾರಣೆ ಕಂಡುಬರಬೇಕೆಂಬುದಾಗಿ ದೇವರು ಕೊನೆಯ ಕಾಲದಲ್ಲಿ ಎಚ್ಚರಿಸತಕ್ಕಂಥನಾಗಿದ್ದಾನೆ. ಹಾಗಾಗಿ ಪ್ರಿಯ ಕೇಳುಗರೆ, ನಮ್ಮ ಸಭೆಗಳಲ್ಲಿ ಒಂದು ಧಾರ್ಮಿಕ ಸುಧಾರಣೆ ಚಳುವಳಿ ನಡೆಯಬೇಕಾಗಿದೆ. ಧಾರ್ಮಿಕ ಸುಧಾರಕರಾಗಿ ಅನೇಕರು ಬೇರೆ ಬೇರೆ ಸಭೆಗಳಿಂದ ಹೊರಬಂದರು, ಆದರೆ ಬಂದಂಥ ಜನಗಳು ಅವರು ಈಗ ಅದೇ ಸಭೆಗಳಂತೆ ವರ್ತಿಸುವವರಾಗಿದ್ದಾರೆ. ಆ ನಿಮಿತ್ತವಾಗಿಯೇ ದೇವರು ಈ ಸಭೆಗಳಿಗೆ ಒಂದು ಧಾರ್ಮಿಕ ಸುಧಾರಣೆ ಅವಶ್ಯಕತೆ ಇದೆ ಎಂಬುದಾಗಿ ಹೇಳುವಂತವನಾಗಿದ್ದಾನೆ. ಯಾಕೆಂದರೆ ಒಂದು ವೇಳೆ ಅವರು ಬ್ಯಾಪ್ಟಿಸ್ಟ್ ಸಭೆಯಿಂದ, ಮೆಥಡಿಸ್ಟ್ ಸಭೆಯಿಂದ, ಇನ್ನೂ ಅನೇಕ ಸಭೆಗಳಿಂದ ಅವರು ಈ ಒಂದು ಸೆವೆಂತ್ ಡೇ ಅಡ್ವೆಂಟಿಸ್ಟ್ ಕೊನೆಯ ಸಭೆ ಸತ್ಯ ಸಭೆಗೆ ಸೇರಿಕೊಂಡಿರಬಹುದು, ಆದರೆ ಅವರ ಜೀವಿತದಲ್ಲಿ ಒಂದು ಪುನರುಜ್ಜೀವನ ಉಂಟಾಗದೆ ಇನ್ನೂ ಅವರು ಬಂದಂಥ ಸಭೆಗಳಲ್ಲಿ ಅನುಸರಿಸುತ್ತಿದ್ದಂತಹ ಅದೇ ಕಾರ್ಯಗಳನ್ನು ಈಗಲೂ ಅನುಸರಿಸುವಂಥವರಾಗಿದ್ದಾರೆ. ಅದಕ್ಕೋಸ್ಕರವೇ ದೇವರು ಈ ಜನಗಳಿಗೆ ಒಂದು ಪುನರುಜ್ಜೀವನ ತರಬೇಕು, ಆತ್ಮಿಕವಾಗಿ ಬಲವೊಂದಬೇಕು, ಅಜ್ಞಾನದಿಂದ ಜ್ಞಾನದ ಕಡೆಗೆ ಬರಬೇಕು ಎನ್ನುವುದಕ್ಕೋಸ್ಕರ ಆತನು ಈ ಸಭೆಯಲ್ಲಿ ಒಂದು ಧಾರ್ಮಿಕ ಚಳುವಳಿಯನ್ನು ತರುವಂಥವನಾಗಿದ್ದಾನೆ. ಪ್ರಿಯ ಕೇಳುಗರೆ, ದೇವರು ಈ ಸಭೆಗೆ ಅನೇಕವಾದಂತಹ ಬೆಳಕನ್ನು ಕೊಟ್ಟಿದ್ದಾನೆ. ಸೆವೆಂತ್ ಡೇ ಅಡ್ವೆಂಟಿಸ್ಟ್ ಸಭೆಯನ್ನು ಬಿಟ್ಟು ಹೊರಬಂದು ಮತ್ತೊಂದು ಸಭೆಯ ಸ್ಥಾಪನೆ ಮಾಡಬೇಕಾದಂತಹ ಅವಶ್ಯಕತೆ ಇಲ್ಲ. ಯಾಕೆಂದರೆ ಈ ಸಭೆಗೆ ದೇವರು ಎಲ್ಲ ರೀತಿಯ ಸತ್ಯವನ್ನು ಕೊಟ್ಟಿರುವುದರ ನಿಮಿತ್ತವಾಗಿ ನಾವು ಈ ಸಭೆಗೆ ವಿರುದ್ಧವಾಗಿ ಮತ್ತೊಂದು ಸಭೆಯನ್ನು ಹುಟ್ಟುಹಾಕಬಾರದು. ಪ್ರಿಯ ಕೇಳುಗರೆ, ಯಾಕೆಂದರೆ ಪ್ರಕಟಣೆ ಪುಸ್ತಕದಲ್ಲಿ ಏಳು ಸಭೆಗಳಿದೆ. ಆ ಏಳು ಸಭೆಗಳು ಒಂದೊಂದು ಕಾಲಘಟ್ಟವನ್ನು ಸೂಚಿಸುವಂಥದ್ದಾಗಿದೆ. ನಮ್ಮ ಕಾಲಘಟ್ಟವನ್ನು ಸೂಚಿಸುವಂತಹ ಸಭೆ ಅದು ಲಹೋದಿಕೆಯ ಸಭೆ ಆಗಿದೆ. ಆ ಲಹೋದಿಕೆಯ ಸಭೆ ಏಳನೇ ಸಭೆ, ಎಂಟನೇ ಸಭೆ ಎಂಬುದಾಗಿ ಸತ್ಯವೇದದಲ್ಲಿ ಎಲ್ಲೂ ಸಹ ಇಲ್ಲ. ಹಾಗಾಗಿ ಈ ಸಭೆ ಕೊನೆಯ ಸಭೆಯಾಗಿದೆ. ಈ ಸಭೆಯಲ್ಲಿಯೇ ಧಾರ್ಮಿಕ ಸುಧಾರಣೆ ಬರಬೇಕೆಂಬುದಾಗಿ ದೇವರ ಉದ್ದೇಶವಾಗಿದೆ. ನಮಗೆ ದೇವರು ಅನೇಕ ಬೆಳಕನ್ನು ಕೊಟ್ಟಿದ್ದಾನೆ, ಆದರೆ ಅನೇಕ ಸಂದರ್ಭದಲ್ಲಿ ನಮ್ಮ ಜೀವಿತದಲ್ಲಿ ನಾವು ಆ ಬೆಳಕಿನಲ್ಲಿ ನಡೆಯುವಂಥವರಲ್ಲ. ಅದಕ್ಕೋಸ್ಕರವೇ ಯೇಸು ಸ್ವಾಮಿ ಮತ್ತಾಯನು ಬರೆದ ಸುವಾರ್ತೆ 11:21-23 ತನಕ ನಾವು ಓದುವುದಾದರೆ ನಮ್ಮ ಒಂದು ಸೆವೆಂತ್ ಡೇ ಅಡ್ವೆಂಟಿಸ್ಟ್ ಸಭೆಯನ್ನು ಯಾವುದಕ್ಕೆ ಹೋಲಿಸಲ್ಪಡಬಹುದು ಎಂದರೆ ಕಪರ್ನುವಿಗೆ ಹೋಲಿಸಲ್ಪಡಬಹುದು. ಪ್ರಿಯ ಕೇಳುಗರೆ, ಯಾಕೆಂದರೆ ನಾವು ನೋಡುವಂಥವರಾಗಿದ್ದೇವೆ. ದೇವರ ವಾಕ್ಯ ತಿಳಿಸುವಂಥದ್ದಾಗಿದೆ. ಹೇಗೆಂದರೆ, ಅಯ್ಯೋ ಕುರುಜಿಯನ್ನೇ, ಅಯ್ಯೋ ಬೆತ್ಸಾಯದವೆ, ನಿಮ್ಮಲ್ಲಿ ನಡೆದ ಮಹತ್ಕಾರ್ಯಗಳು ತೂರ್ ಮತ್ತು ಸೀದೋನ್ ಪಟ್ಟಣಗಳಲ್ಲಿ ನಡೆದಿದ್ದರೆ ಅಲ್ಲಿ ಅವರು ಆಗಲೇ ಗೋಣಿತಾಟು ಹೊದ್ದುಕೊಂಡು ಬೂದಿಯಲ್ಲಿ ಕೂತುಕೊಂಡು ದೇವರ ಕಡೆಗೆ ತಿರುಗಿಕೊಳ್ಳುತ್ತಿದ್ದರು. ಆದರೆ ನ್ಯಾಯ ವಿಚಾರಣೆ ದಿನಗಳಲ್ಲಿ ನಿಮ್ಮ ಗತಿಗಿಂತಲೂ ತೋರ್ ಸೀದೋನ್ ಪಟ್ಟಣಗಳ ಗತಿಯು ಮೇಲಾಗಿರುವುದು ಎಂದು ನಿಮಗೆ ಹೇಳುತ್ತೇನೆ. ಎಲ್ಲಾ ಕಪರ್ನುವೆ, ನೀನು ಪರಲೋಕಕ್ಕೆ ಏರಿಸಲ್ಪಡುವೆಯೋ ಪಾತಾಳಕ್ಕೆ ಇಳಿಯುವೋ? ನಿನ್ನಲ್ಲಿ ನಡೆದ ಮಹತ್ ಕಾರ್ಯಗಳು ಸೋದೋಮಿನಲ್ಲಿ ನಡೆದಿದ್ದರೆ ಅದು ಇಂದಿನವರೆಗೂ ಉಳಿಯುತ್ತಿತ್ತು. ಆದರೆ ನ್ಯಾಯ ವಿಚಾರಣೆ ದಿನಗಳಲ್ಲಿ ನಿನ್ನ ಗತಿಗಿಂತಲೂ ಸೋದೋಮ್ ಸೀಮೆಯ ಗತಿಯು ಮೇಲಾಗಿರುವುದು ಎಂದು ನಿನಗೆ ಹೇಳುತ್ತೇನೆ ಎಂಬುದಾಗಿ ಯೇಸು ಸ್ವಾಮಿ ತಿಳಿಸುವಂತೆಯವನಾಗಿದ್ದಾನೆ. ಯಾಕೆ ಯೇಸು ಸ್ವಾಮಿ ಇಲ್ಲಿ ತಿಳಿಸುವಂತೆಯವನಾಗಿದ್ದಾನೆ ಅಂದರೆ, ಪ್ರಿಯ ಕೇಳುಗರೆ, ಬೆತ್ಸೈದ ಈ ಸೀಮೆಗಳೆಲ್ಲವೂ ಸಹ ಆ ಗಲೀಲಿಯ ಪ್ರಾಂತ್ಯಕ್ಕೆ ಹತ್ತಿರವಾಗಿದ್ದವು. ಇಲ್ಲಿ ಅನೇಕ ಅದ್ಭುತಗಳು ನಡೆದಾಗಲೂ ಸಹ ಯೇಸು ಸ್ವಾಮಿಯನ್ನ ಸ್ವಂತ ರಕ್ಷಕನಾಗಿ ಅಂಗೀಕರಿಸಿಕೊಳ್ಳಲು ಅವರು ತಿರಸ್ಕರಿಸಿದರು. ಆದರೆ ಈ ಒಂದು ವಿಚಾರವನ್ನ ದೇವರು ತೂರ್ ಮತ್ತು ಸೀದೋನ್ ಪಟ್ಟಣಕ್ಕೆ ಹೋಲಿಸಿ ಹೇಳುವಂತವರಾಗಿದ್ದಾರೆ. ಯಾಕೆಂದರೆ ತೂರ್ ಮತ್ತು ಸೀದೋನ್ ಪಟ್ಟಣಗಳು ಯಾವ ರೀತಿಯಲ್ಲಿ ಇತ್ತು ಅಂದರೆ ಹೆಮ್ಮೆಯಿಂದ ಅದು ಒಂದು ಅನ್ಯ ದೇಶಗಳಾಗಿದ್ದವು. ಹೇಗೆ? ನೆನವೆ ಪಟ್ಟಣ ಒಂದು ಅನ್ಯ ಪಟ್ಟಣವಾಗಿತ್ತು. ಅಲ್ಲಿ ಯೋನ ಹೋಗಿ ಸುವಾರ್ತೆಯನ್ನು ಸಾರಿದಾಗ ಅವರೆಲ್ಲರೂ ಮನ ತಿರುಗಿದರು. ಅದೇ ರೀತಿಯಾಗಿ ಈ ಪಟ್ಟಣಕ್ಕೆ ಒಂದು ವೇಳೆ ಯೇಸು ಸ್ವಾಮಿ ಹೋಗಿ ಸುವಾರ್ತೆಯನ್ನು ಸಾರಿದರೆ ಆ ಪಟ್ಟಣ ಮನ ತಿರುಗ್ತಿತ್ತು. ಆದರೆ ನೀವು ಬೆಸೈದಲ್ಲಿರ್ತಕ್ಕಂತಹ ಸುತ್ತಮುತ್ತಲಿರ್ತಕ್ಕಂತಹ ಜನಗಳು ಈ ಒಂದು ಸತ್ಯವನ್ನು ತಿರಸ್ಕರಿಸಿದ ನಿಮಿತ್ತವಾಗಿ ಅವರಿಗೆ ಬರ್ತಕ್ಕಂತಹ ದಂಡನೆಯನ್ನು ತಿಳಿಸುವಂತವನಾಗಿದ್ದಾನೆ. ಆದರೆ ಕಪರ್ನು ಅಲ್ಲಿ ದೇವರು ಅನೇಕ ಅದ್ಭುತ ಕಾರ್ಯಗಳನ್ನು ಮಾಡಿದನು, ಅನೇಕ ವಿಧವಾಗಿ ಸುವಾರ್ತೆಯನ್ನು ಸಾರಿದನು. ಆದರೆ ಜನಗಳು ಅಂಗೀಕರಿಸಿಕೊಂಡರು ಯೇಸು ಸ್ವಾಮಿಯನ್ನು. ಆ ನಿಮಿತ್ತವಾಗಿಯೇ ಇಲ್ಲಿ ಶ್ರೀಮತಿ ವೈಟಮ್ನವರು ಕಪರ್ನುವನ್ನು ಸೆವೆಂತ್ರಿ ಅಡ್ವೆಂಟಿಸ್ಟ್ ಸಭೆಯ ಪರಲೋಕಕ್ಕೆ ಏರುವೆಯೋ ಎಂಬುದಾಗಿ ತಿಳಿಸುವಂತವರಾಗಿದ್ದಾರೆ. ಹಾಗಾಗಿ ಪ್ರಿಯ ಕೇಳುಗರೆ, ನಾವು ಜೀವಿಸುವಂತಹ ಈ ಕಾಲಘಟ್ಟದಲ್ಲಿ ನಮ್ಮ ಸಭೆಯನ್ನು ಪ್ರತಿನಿಧಿಸುವಂತಹ ಸಭೆ ಯಾವುದೆಂಬುದಾಗಿ ನಾವು ನೋಡಬೇಕಾದರೆ ಅದು ಲಹೋದಿಕೀಯ ಸಭೆಯಾಗಿದೆ. ಸೆವೆಂತ್ರಿ ಅಡ್ವೆಂಟಿಸ್ಟ್ ಸಭೆಯು ಈ ಲಹೋದಿಕೀಯ ಪರಿಸ್ಥಿತಿಯಲ್ಲೇ ಇದೆ. ಬೆಚ್ಚಗೂ ಇಲ್ಲ, ತಣ್ಣಗೂ ಇಲ್ಲ, ಉಗುರು ಬೆಚ್ಚಗೆ ಇರುವುದರಿಂದ ದೇವರು ಹೇಳುವಂತೆವನಾಗಿದ್ದಾನೆ. ಈ ಒಂದು ಸಭೆಯ ವಿಚಾರಗಳನ್ನು ನೋಡಿ ನಾನು ಬಾಯಿಂದ ಕಾರ್ತಕ್ಕಂತೆನಾಗಿದ್ದೇನೆ ಎಂಬುದಾಗಿ. ಅದಕ್ಕೋಸ್ಕರವೇ ದೇವರು ಈ ಸಭೆಗಳಿಗೆ ಒಂದು ಪುನರುಜ್ಜೀವನ, ಒಂದು ಧಾರ್ಮಿಕ ಸುಧಾರಣೆ ಚಳುವಳಿಯ ಅವಶ್ಯಕತೆ ಇದೆ ಎಂಬುದಾಗಿ ಹೇಳುವಂತೆವರಾಗಿದ್ದಾರೆ. ಹಾಗಾಗಿ ಪ್ರಿಯ ಕೇಳುಗರೆ, ಈ ಸಭೆಯ ವಿಚಾರವನ್ನು ನಾವು ನೋಡಿದರೆ ಲಹೋದಿಕೆಯ ಸಭೆಯಲ್ಲಿ ದೇವರ ಪ್ರಸನ್ನತೆ ಇಲ್ಲ. ಯಾಕೆ ಎಂಬುದಾಗಿ ನೋಡಬೇಕಾದರೆ ಈ ಲಹೋದಿಕೆಯ ಸಭೆಯಲ್ಲಿ ದೇವರು ಎಲ್ಲಿದ್ದಾನೆ? ದೇವರು ಸಭೆಯಿಂದ ಹೊರಗಿರುವುದನ್ನು ನಾವು ನೋಡ್ತಕ್ಕಂಥವರಾಗಿದ್ದೇವೆ. ಅದಕ್ಕೋಸ್ಕರವೇ ಪ್ರಕಟಣೆ ಪುಸ್ತಕ 3:20 ನಾವು ಓದುವುದಾದರೆ, ಇಗೋ ಬಾಗಿಲಲ್ಲಿ ನಿಂತುಕೊಂಡು ತಟ್ಟುತ್ತಾ ಇದ್ದೇನೆ, ಯಾವನಾದರೂ ನನ್ನ ಶಬ್ದವನ್ನು ಕೇಳಿ ಬಾಗಿಲನ್ನು ತೆರೆದರೆ ನಾನು ಒಳಗೆ ಬಂದು ಅವನ ಸಂಗಡ ಊಟ ಮಾಡುವೆನು, ಅವನು ನನ್ನ ಸಂಗಡ ಊಟ ಮಾಡುವನು ಎಂಬುದಾಗಿ ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ. ದೇವರು ಸಭೆಯಿಂದ ಹೊರಗೆ ಇರುವುದರ ಕಾರಣದಿಂದ ದೇವರು ತಟ್ಟುವಂಥವನಾಗಿದ್ದಾನೆ. ಪ್ರಿಯ ಕೇಳುಗರೆ, ನಾವು ತೆರೆಯಬೇಕಾಗಿದೆ, ಆವಾಗ ದೇವರ ಪ್ರಸನ್ನತೆ ಸಭೆಯ ಒಳಗಡೆ ಬರತಕ್ಕಂಥದ್ದಾಗಿದೆ. ಆದರೆ ಪ್ರಿಯ ಕೇಳುಗರೆ, ಈ ದಿನಗಳಲ್ಲಿ ನಾವು ನೋಡುವುದಾದರೆ ಈ ಸೆವೆಂತ್ರಿ ಅಡ್ವೆಂಟಿಸ್ಟ್ ಸಭೆ ಎಲ್ಲ ರೀತಿಯ ಕ್ರಮ ವ್ಯವಸ್ಥೆಗಳನ್ನು ಹೊಂದಿದೆ. ಆದರೆ ಅದಕ್ಕೆ ದೇವರ ಸಭೆಯಲ್ಲಿ ನಾಯಕರುಗಳನ್ನು ದೇವರು ನೇಮಿಸಿದ್ದಾನೆ. ಆದರೆ ಅನೇಕ ಸಂದರ್ಭಗಳಲ್ಲಿ ಈ ನಾಯಕರುಗಳು ಯಾವಾಗಲೂ ಸಹ ವಿನಯದಿಂದ ಆತ್ಮಿಕವಾಗಿ ಅಧಿಕಾರವನ್ನು ನಡೆಸಬೇಕಾಗಿದೆ. ಆದರೆ ಇವತ್ತಿನ ದಿನಗಳಲ್ಲಿ ಈ ಅಧಿಕಾರವನ್ನು ಎಲ್ಲ ಸಭೆಗಳಲ್ಲಿ ಇರತಕ್ಕಂತಹ ಅಧಿಕಾರಿಗಳು ದುರುಪಯೋಗ ಮಾಡಿಕೊಳ್ಳುವಂಥವರಾಗಿದ್ದಾರೆ. ಆದರೆ ದೇವರ ವಾಕ್ಯದಲ್ಲಿ ನಾವು ಗಮನಿಸ್ತಕ್ಕಂಥವರಾಗಿದ್ದೇವೆ, ದೇವರಿಂದ ಆರಿಸಲ್ಪಟ್ಟಂತಹ ನಾಯಕರು ಯಾವ ರೀತಿಯಲ್ಲಿ ಇರಬೇಕು ಅಂದರೆ ಆತ್ಮಿಕವಾಗಿಯೂ ತಮ್ಮನ್ನು ತಾವು ತಗ್ಗಿಸಿಕೊಂಡು ವಿನಯದಿಂದಲೂ ಎಲ್ಲದರ ರೀತಿಯಲ್ಲಿಯೂ ದೇವರ ಅಪ್ಪನೆಯಂತೆ ಆಡಳಿತ ನಡೆಸಬೇಕೆಂಬುದಾಗಿ ಇಲ್ಲಿ ಶ್ರೀಮತಿ ವೈಟಮ್ನವರು ಕೊನೆಯ ಕಾಲದ ಪುಸ್ತಕಗಳಲ್ಲಿ ತಿಳಿಸುವಂತೆವರಾಗಿದ್ದಾರೆ. ಕೆಲವು ಅಧಿಕಾರಿಗಳಿಗೆ ಹೆಚ್ಚಿನ ಜವಾಬ್ದಾರಿಯನ್ನು ಹೊರಿಸಲಾಗಿದೆ ಹಾಗೂ ಅವರಲ್ಲಿ ಕೆಲವರು ದೇವರ ಸಲಹೆ ಪಡೆದುಕೊಳ್ಳುತ್ತಿಲ್ಲ. ಈ ಜನರಿಗೆ ವಿದೇಶಗಳಲ್ಲಿ ಅಗತ್ಯವಾಗಿ ನಡೆಯಬೇಕಾದ ಸುವಾರ್ತೆ ಸೇವೆಯ ಕಾರ್ಯದ ಬಗ್ಗೆ ಏನೂ ತಿಳಿಯದೇ ಇದ್ದಾರೆ. ಹೆಚ್ಚಿನ ಮಾಹಿತಿ ಒದಗಿಸುವಂತೆ ಜನರು ಪ್ರಶ್ನೆ ಕೇಳಿದಾಗ ಅದಕ್ಕೆ ಹೇಗೆ ನಿರ್ಧರಿಸಬೇಕೆಂದು ಅವರಿಗೆ ಏನೂ ತಿಳಿಯದೆ ಆಡಳಿತ ಮಾಡುವಂತವರಾಗಿದ್ದಾರೆ. ಈ ಅಧಿಕಾರಿಗಳು ತಕ್ಷಣವೇ ಉತ್ತರ ಕೊಟ್ಟರು. ವಿದೇಶಿಗಳಿಂದ ವ್ಯಕ್ತಿಗಳು ತಮ್ಮ ಪ್ರಶ್ನೆಗಾಗಿ ಉತ್ತರಕ್ಕಾಗಿ 3 ಕಾಯಬೇಕಾಗ್ತಕ್ಕಂಥದ್ದಾಗಿದೆ. ದೂರ ದೇಶಗಳಲ್ಲಿ ಸೇವೆ ಮಾಡುತ್ತಿರುವ ದೇವರ ಸೇವಕರು ಮೊದಲು ಬ್ಯಾಟಲ್ ಕ್ರೀಕ್ನಲ್ಲಿರುವ ನಮ್ಮ ಒಂದು ಜನರಲ್ ಕಾನ್ಫರೆನ್ಸ್ ಅಂತಕ್ಕಂತಹ ಆ ಒಂದು ಕಚೇರಿಯ ಅನುಮತಿ ಪಡೆಯದಿದ್ದಲ್ಲಿ ತಮ್ಮ ನಿರ್ಣಯಗಳನ್ನು ಸರಿಯಾಗಿ ತಿಳಿಯದೆ ಅದನ್ನು ಮಾಡಲು ಅವರಿಗೆ ಸಾಧ್ಯವಿಲ್ಲದೆ ಹೌದೋ ಅಥವಾ ಇಲ್ಲೋ ಎಂದು ಉತ್ತರಕ್ಕೋಸ್ಕರ ಅನೇಕ ತಿಂಗಳುಗಳ ಕಾಲ ಕಾಯುವಂಥವರಾಗಿದ್ದಾರೆ. ಹೌದು ಪ್ರಿಯ ಕೇಳುಗರೆ, ಅದಕ್ಕೋಸ್ಕರವೇ ಶ್ರೀಮತಿ ವೈಟಮ್ನವರು ಈ ಸಭೆಯ ಪ್ರವಾದಿನಿ ಆಗಿ ಹೇಳುವಂತಹ ವಿಚಾರವೇನೆಂದರೆ, ಈ ಒಂದು ಕೇಂದ್ರ ಕಚೇರಿ, ಜನರಲ್ ಕಾನ್ಫರೆನ್ಸ್ ಅಂತ ಹೇಳ್ತಕ್ಕಂತಹ ಈ ಒಂದು ಕಚೇರಿ ಒಬ್ಬ ಅಧ್ಯಕ್ಷರನ್ನು ಮಾತ್ರ ಹೊಂದುವುದಕ್ಕಿಂತ ಬದಲಾಗಿ ಅನೇಕ ಜನಗಳನ್ನು ಆಯ್ಕೆ ಮಾಡುವುದರ ಮೂಲಕವಾಗಿ ಈ ಒಂದು ಅಧಿಕಾರವನ್ನು ಅನೇಕರಿಗೆ ವಿಸ್ತರಿಸುವುದರ ಮೂಲಕವಾಗಿ ಈ ಕಾರ್ಯವನ್ನು ಸುಲಭವಾಗಿ ಮಾಡಲು ಅವರು ಒಂದು ರೀತಿಯ ಯೋಜನೆಯನ್ನು ಕೊಡುವಂತೆಯವರಾಗಿದ್ದಾರೆ. ಇದು ಎಲ್ಲಿಂದ ಎಂಬುದಾಗಿ ನಾವು ನೋಡಬೇಕಾದರೆ ಮೋಶೆ ಕಾಲದಲ್ಲಿ ನಾವು ನೋಡ್ತಕ್ಕಂಥವರಾಗಿದ್ದೇವೆ. ಈ ಒಂದು ಸಮಯದಲ್ಲಿ ಮೋಶೆ ಒಬ್ಬನೇ ಎಲ್ಲರಿಗೂ ಸಹ ನ್ಯಾಯ ವಿಚಾರಣೆಯನ್ನು ಮಾಡುವಂತೆವನಾಗಿದ್ದನು. ಇದನ್ನು ನೋಡಿದಂತಹ ಮೋಶೆಯ ಮಾವ ಹೇಳುವಂತೆವನಾಗಿದ್ದಾನೆ, ಯಾಕೆ ನೀನೊಬ್ಬನೇ ಎಲ್ಲ ರೀತಿಯ ಭಾರವನ್ನು ಹೊತ್ತುಕೊಂಡಿದ್ದೀಯಾ, ಅದಕ್ಕೆ ಬದಲಾಗಿ 70 ಜನ ಹಿರಿಯರನ್ನು ನೇಮಿಸುವುದರ ಮೂಲಕವಾಗಿ ಎಲ್ಲರಿಗೂ ಸಹ ಬೇರೆ ಬೇರೆ ರೀತಿಯಲ್ಲಿ ನ್ಯಾಯ ವಿಚಾರಣೆಗೆ ಒಳಪಡಿಸುವಂತೆ ಆ ಒಂದು ವಿಚಾರವನ್ನು ಕೊಡುವಂತೆವನಾಗಿದ್ದಾನೆ. ಅದೇ ರೀತಿಯಾದಂಥ ವಿಚಾರವನ್ನು ಶ್ರೀಮತಿ ವೈಟಮ್ನವರು ಸಹ ಈ ಒಂದು ಸಭೆಗೆ ಕೊಡುವಂತೆವರಾಗಿದ್ದಾರೆ. ಒಬ್ಬ ವ್ಯಕ್ತಿ ಅಧಿಕಾರವನ್ನು ವಹಿಸಿಕೊಂಡು ಎಲ್ಲ ಕಾರ್ಯಗಳನ್ನು ಮಾಡುವುದಕ್ಕಿಂತ ಬದಲಾಗಿ ಸೆಕ್ಷನ್, ಯೂನಿಯನ್ ಈ ರೀತಿಯ ಭಾಗಗಳಾಗಿ ವಿಂಗಡಿಸುವುದರ ಮೂಲಕವಾಗಿ ಸಭೆಯಲ್ಲಿ ನಡೀತಕ್ಕಂತಹ ಈ ಒಂದು ಸುವಾರ್ತೆ ಸೇವೆ ವೇಗವಾಗಿ ಹೋಗಲು ಅನುವು ಮಾಡಿಕೊಳ್ಳಬೇಕು ಎಂಬುದಾಗಿ ಅವರು ಎಚ್ಚರಿಸುವಂತವರಾಗಿದ್ದಾರೆ. ಅನೇಕ ನಾಯಕರುಗಳು ಇದ್ದಾರೆ ಪ್ರಿಯ ಕೇಳುಗರೆ, ಅವರೆಲ್ಲರೂ ಸಹ ಸತ್ಯವೇದದ ಮಾರ್ಗದರ್ಶನವನ್ನು ಪಡೆದುಕೊಂಡು ಸುವಾರ್ತೆ ಸೇವೆಯನ್ನು ಮಾಡುವುದಕ್ಕಿಂತ ಬದಲಾಗಿ ಅನೇಕರು ಲೌಕಿಕವಾದಂಥ ಮಾರ್ಗದರ್ಶನವನ್ನು ಈ ದಿನಗಳಲ್ಲಿ ಹುಡುಕುವಂತವರಾಗಿದ್ದಾರೆ. ಅದಕ್ಕೋಸ್ಕರವೇ ಶ್ರೀಮತಿ ವೈಟಮ್ನವರು ನಮಗೆ ಬಹಳ ಸ್ಪಷ್ಟವಾಗಿ ಈ ಕೊನೆಯ ಸಭೆಗೆ ಎಚ್ಚರಿಕೆಯನ್ನು ಕೊಡ್ತಕ್ಕಂಥವರಾಗಿದ್ದಾರೆ. ಒಂದು ಆತ್ಮಿಕ ಸುವಾರ್ತೆ ಸೇವೆ, ಒಂದು ಧಾರ್ಮಿಕ ಬದಲಾವಣೆ ಈ ಸಭೆಗಳಲ್ಲಿ ಏರ್ಪಡಬೇಕೆಂಬುದಾಗಿ ಹಾಗಾಗಿ ಅವರು ತಿಳಿಸುವಂಥವರಾಗಿದ್ದಾರೆ. ಒಂದು ಹೊಸ ಕ್ರೈಸ್ತ ಧಾರ್ಮಿಕ ಸಾಕ್ಷಿ ಅವಶ್ಯಕತೆ ಇಲ್ಲ, ಇರ್ತಕ್ಕಂಥ ಈ ಸಭೆಯನ್ನೇ ನಾವು ಧಾರ್ಮಿಕ ಚಳುವಳಿಗೆ ಒಳಪಡಿಸುವುದರ ಮೂಲಕವಾಗಿ ಸಭೆಯ ಎಲ್ಲ ಕೆಲಸ ಕಾರ್ಯಗಳನ್ನು ಮಾಡಬೇಕೆಂಬುದಾಗಿ ಅವರು ತಿಳಿಸುವಂಥವರಾಗಿದ್ದಾರೆ. ಯಾವುದೇ ರೀತಿಯಲ್ಲೂ ಸಹ ಹೊಸದಾಗಿ ಯಾವುದನ್ನು ಸಹ ಸ್ಥಾಪಿಸಬಾರದು ಎಂಬುದಾಗಿ ಅವರು ತಿಳಿಯುವಂಥವರಾಗಿದ್ದಾರೆ. ಮತ್ತು ಅವರು ಹೇಳುವಂಥವರಾಗಿದ್ದಾರೆ, ಸೆಲೆಕ್ಟೆಡ್ ಮೆಸೇಜ್ ಸಂಪುಟ 3 ಪುಟ 17 ಮತ್ತು 18 ವಿಚಾರದಲ್ಲಿ ಅವರು ತಿಳಿಸುವಂಥ ವಿಚಾರವೇನೆಂದರೆ, ನನ್ನ ಸಹೋದರರೇ, ದೇವರು ತನ್ನದೇ ಆದ ವ್ಯವಸ್ಥಿತವಾದ ಸಂಸ್ಥೆಯನ್ನು ಹೊಂದಿದ್ದು ಅದರ ಮೂಲಕ ಆತನು ಕಾರ್ಯ ಮಾಡುತ್ತಾನೆ. ಯಾರಾದರೂ ದೇವರ ಆಜ್ಞೆಗಳನ್ನು ಕೈಗೊಂಡು ನಡೆಯುವ ಜನರ ವ್ಯವಸ್ಥಿತವಾದ ಸಂಸ್ಥೆಯಿಂದ ದೂರ ಹೋದಲ್ಲಿ ಮತ್ತು ಸಭೆಯ ಸಂಸ್ಥೆಯ ವಿರುದ್ಧವಾಗಿ ತೀರ್ಪು ಮಾಡಿದಲ್ಲಿ ಅವನು ದೇವರಿಂದ ನಡೆಸಲ್ಪಡುತ್ತಿಲ್ಲವೆಂದು ತಿಳಿಯಬೇಕೆಂದು, ಅವನು ಸೈತಾನನಿಂದ ಪ್ರೇರೇಪಿತನಾಗಿ ತಪ್ಪಾದಂತಹ ಮಾರ್ಗದಲ್ಲಿದ್ದಾನೆ ಎಂಬುದನ್ನು ತಿಳಿದುಕೊಳ್ಳಬೇಕೆಂಬುದಾಗಿ ಅವರು ಬರೆಯುವಂತವರಾಗಿದ್ದಾರೆ. ಹಾಗಾಗಿ ಪ್ರಿಯ ಕೇಳುಗರೆ, ಕೊನೆಯ ಕಾಲದಲ್ಲಿ ಜೀವಿಸುವಂತಹ ನಾವು ಯಾವ ರೀತಿಯಲ್ಲಿ ಜೀವಿಸಬೇಕು ಅಂದರೆ, ಈ ಸಭೆಯಲ್ಲಿ ಇರ್ತಕ್ಕಂತಹ ಎಲ್ಲ ಸತ್ಯಗಳನ್ನು ಅರಿತುಕೊಂಡು ಸಭೆಯಲ್ಲಿ ಇರ್ತಕ್ಕಂತಹ ಆ ಸತ್ಯದನ್ನು ನಡೆಯದೆ ಅದಕ್ಕೆ ವಿರುದ್ಧವಾಗಿ ಹೋಗ್ತಕ್ಕಂತಹ ವಿಚಾರಗಳನ್ನು ನಾವು ನೋಡಿದಾಗ ಆ ಸಭೆಯಲ್ಲಿ ಪುನರುಜ್ಜೀವನ ಬರಬೇಕು, ಆ ಸಭೆಯಲ್ಲಿ ಒಂದು ಬದಲಾವಣೆ ಏರ್ಪಡಬೇಕು. ಆವಾಗ ಆ ಸಭೆ ಆತ್ಮಿಕವಾಗಿ ಬಲಗೊಳ್ತಕ್ಕಂಥದ್ದಾಗಿದೆ, ಆವಾಗ ಆ ಸಭೆಯಲ್ಲಿರ್ತಕ್ಕಂತಹ ಅಜ್ಞಾನ ಹೋಗ್ತಕ್ಕಂಥದ್ದಾಗಿದೆ. ಹಾಗಾಗಿ ದೇವರು ಹೇಳುವಂಥವನಾಗಿದ್ದಾನೆ ತನ್ನ ಪ್ರವಾದಿಗಳ ಮೂಲಕವಾಗಿ, ಹೇಗೆ ಇಸ್ರಾಯೇಲ್ ಜನಗಳಲ್ಲಿ ಎಲಿಯ ಪ್ರವಾದಿ ಮೂಲಕವಾಗಿ ಒಂದು ಪುನರುಜ್ಜೀವನ ಏರ್ಪಟ್ಟಿತು, ಅದೇ ರೀತಿಯಾಗಿ ಕೊನೆಯ ಕಾಲದಲ್ಲಿ ನಾವು ಸಹ ಎಲಿಯನ ರೀತಿಯಲ್ಲಿ ಸಭೆಗಳಲ್ಲಿ ಒಂದು ಪುನರುಜ್ಜೀವನವನ್ನು ತೆಗೆದುಕೊಂಡು ಬರುವುದರ ಮೂಲಕವಾಗಿ ಸಭೆಯನ್ನು ಆತ್ಮಿಕವಾಗಿ ಬಲಪಡಿಸಬೇಕಾಗಿದೆ. ಆ ಕಾರ್ಯವನ್ನು ದೇವರು ಈ ಕೊನೆಯ ಸಭೆಯಾದಂತಹ ಸೆವೆಂತ್ ಡೇ ಅಡ್ವೆಂಟಿಸ್ಟ್ ಸಭೆಗೆ ಕೊಟ್ಟಿದ್ದಾರೆ. ಹಾಗಾಗಿ ಪ್ರಿಯ ಕೇಳುಗರೆ, ಈ ದಿನದಲ್ಲಿ ಹೌದು ನಾನು ಎಲಿಯನ ರೀತಿಯಲ್ಲಿ ನನ್ನ ಸಭೆಯಲ್ಲಿ ಪುನರುಜ್ಜೀವನವನ್ನು ತೆಗೆದುಕೊಂಡು ಬರ್ತಕ್ಕಂಥವನಾಗಿದ್ದೇನೆ ಎಂಬುದಾಗಿ ನೀವು ತೀರ್ಮಾನಿಸುವುದಾದರೆ ನನ್ನ ಸಂಗಡ ಪ್ರಾರ್ಥನೆ ಮಾಡಿರಿ. ಪ್ರಾರ್ಥನೆ ಮಾಡೋಣ. ಪರಲೋಕದ ದೇವರೇ, ಸರ್ವಸೃಷ್ಟಿಕರ್ತನೆ, ಭೂಮಿ ಆಕಾಶಗಳ ಒಡೆಯನಾಗಿರ್ತಕ್ಕಂಥ ಸ್ವಾಮಿ, ಹೌದು ದೇವ, ಕೊನೆಯ ಕಾಲದಲ್ಲಿ ನಾವು ಜೀವಿಸುವಂಥವರಾಗಿದ್ದೇವೆ. ನಮ್ಮ ಸಭೆಗಳಿಗೆ ಒಂದು ಆತ್ಮಿಕವಾದಂತಹ ಚಳುವಳಿ ಅವಶ್ಯಕತೆ ಇದೆ, ಧಾರ್ಮಿಕ ಸುಧಾರಣೆ ಅವಶ್ಯಕತೆ ಇದೆ, ಪುನರುಜ್ಜೀವನ ಅವಶ್ಯಕತೆ ಇದೆ ಸ್ವಾಮಿ. ಅಪ್ಪ, ನಿನ್ನ ಸತ್ಯ ಸಭೆಯಲ್ಲಿ ಎಲ್ಲರೂ ಸಹ ಸತ್ಯದ ಕಡೆಗೆ ಬರಲು ಆ ಪುನರುಜ್ಜೀವನವನ್ನ ಉಂಟು ಮಾಡುವಾಗೆ ನೀ ಸಹಾಯ ಮಾಡು ಸ್ವಾಮಿ. ಆ ರೀತಿಯನ್ನ ಕಾರ್ಯಗಳನ್ನ ನಮ್ಮ ಹೃದಯಗಳಲ್ಲಿ ಮಾಡುವುದರ ಮೂಲಕವಾಗಿ ಈ ಸಭೆ ಆತ್ಮಿಕವಾಗಿ ಬಲಗೊಳ್ಳಲು ನಮ್ಮನ್ನು ಉಪಯೋಗಿಸು, ಆಶೀರ್ವದಿಸು, ಕೇಳುಗರ ಹೃದಯದಲ್ಲಿ ನೀನು ಮಾತನಾಡು ಎಂಬುದಾಗಿ ಯೇಸು ಸ್ವಾಮಿ ಹೆಸರಿನಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆಯೇ, ಆಮೇನ್.
ಈ ದಿನದ ಸಂದೇಶ ನಿಮಗೆ ಆಶೀರ್ವಾದ ತಂದಿದೆ ಎಂದು ನಾವು ಕ್ರಿಸ್ತನಲ್ಲಿ ನಂಬುತ್ತೇವೆ. ಇನ್ನೂ ಹೆಚ್ಚಾಗಿ ದೇವರ ವಾಕ್ಯವನ್ನು ತಿಳಿದುಕೊಳ್ಳಲು ಬಯಸಿದಲ್ಲಿ 1-800-338-3-2-2-3-1 ಗೆ ಸಂಪರ್ಕಿಸಬಹುದು ಅಥವಾ bible@awr.org ಗೆ ಇಮೇಲ್ ಮಾಡಬಹುದು. ಇನ್ನು ನಮ್ಮನ್ನು ಇಮೇಲ್ ಮೂಲಕವೂ ಸಂಪರ್ಕಿಸಬಹುದು. ನಮ್ಮ ಇಮೇಲ್ ವಿಳಾಸ kannadarsamc@sudadventist.org kannadarsamc@sudadventist.org ಅಥವಾ 9901-6637-11 ಈ ನಂಬರಿಗೆ ಕರೆ ಮಾಡಬಹುದು ಅಥವಾ ವಾಟ್ಸಪ್ ಮಾಡಬಹುದು. ಮತ್ತು ನಾನು ನಿಮ್ಮ ಸಹೋದರಿ ಮರಗದಂ ಈ ಕಾರ್ಯಕ್ರಮವನ್ನು ಮುಗಿಸುತ್ತಿದ್ದೇವೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.
ಯೇಸು ನನ್ನ ಆತ್ಮ ಗೆಳೆಯನೇ, ಸ್ವರ್ಗದ ಭಾಗ್ಯ ಬಾಧ್ಯತೆಯೇ ನನಗೆ ಉಂಟು ಅಭಯವೇ. ಇದು ಶುದ್ಧ